ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ಸ್ನೇಹಿತನೇ ನನಗಾಗಿ ಮಾ
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ದೇವರ ಗುಣಲಕ್ಷಣಗಳು. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಎಲ್ಲರಿಗೂ ಸಹ ಒಂದು ಪ್ರಶ್ನೆ ಉದ್ಭವ ಆಗ್ತಕ್ಕಂಥದ್ದಾಗಿದೆ. ಅದೇನೆಂದರೆ ದೇವರು ಯಾರು ಎಂಬುದಾಗಿ. ಆದರೆ ದೇವರನ್ನ ಯಾರು ಎಂದೂ ಕಂಡಿಲ್ಲ. ಆಗಿರಬೇಕಾದರೆ ದೇವರು ಅಂದರೆ ಯಾರು, ಆತನನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಅನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಮೂಡ್ತಕ್ಕಂಥದ್ದಾಗಿದೆ. ಆದರೆ ಆತನನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಅಂದರೆ ಆತನ ಗುಣಲಕ್ಷಣಗಳ ಮೂಲಕವಾಗಿ ಅರ್ಥ ಮಾಡಿಕೊಳ್ಳಬಹುದು. ಹಾಗಾದರೆ ದೇವರಿಗೆ ಇರತಕ್ಕಂತಹ ಗುಣಗಳು ಏನು ಅನ್ನುವಂತಹ ಒಂದು ವಿಚಾರವನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ಈ ಒಂದು ಸಂದರ್ಭದಲ್ಲಿ ನಿನ್ನ ಗುಣ ಲಕ್ಷಣಗಳನ್ನು ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಸ್ವಾಮಿ, ದೇವರು ಅಂದರೆ ಆತನಿಗೆ ಒಂದು ವಿಶೇಷವಾದಂಥ ಗುಣಲಕ್ಷಣವಿದೆ. ಅದು ಏನು ಅನ್ನುವುದನ್ನು ನಾವು ಈ ದಿನದಲ್ಲಿ ಧ್ಯಾನಿಸುವಾಗ ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ಮಾತನಾಡು ಸ್ವಾಮಿ. ನಿಜವಾಗಿಯೂ ಸಹ ಇಂತಹ ಗುಣಗಳನ್ನ ಹೊಂದಿರತಕ್ಕಂತಹ ವ್ಯಕ್ತಿಯೇ ದೇವರು ಎಂಬುದನ್ನು ಅರ್ಥ ಮಾಡಿಕೊಂಡು ನಿನಗೋಸ್ಕರ ಈ ಲೋಕದಲ್ಲಿ ಜೀವಿಸಿ ನಿನ್ನ ಗುಣಗಳನ್ನು ಪ್ರತಿಬಿಂಬಿಸಿ ಪರಲೋಕ ರಾಜ್ಯದ ಮಕ್ಕಳಾಗುವ ಹಾಗೆ ನಮಗೆ ಸಹಾಯ ಮಾಡು. ಈ ಒಂದು ಸಂದೇಶ ಕೇಳುವಂತಹ ನಿನ್ನ ಮಕ್ಕಳಿಗೆ ಆಶೀರ್ವಾದದಾಯಕವಾಗಿರಲು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ. ಆಮೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಅಂದರೆ ಆತನಿಗೆ ತನ್ನದೇ ಆದಂತಹ ಗುಣಲಕ್ಷಣವಿದೆ. ದೇವರ ಗುಣಲಕ್ಷಣಗಳು ಏನು ಎಂಬುದನ್ನು ನಾವು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು ಅಂದರೆ ಆತನ ಆಜ್ಞೆಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ದೇವರು ಅಂದು ಸೀನಾಯಿ ಪರ್ವತದಲ್ಲಿ ಮೋಶೆಗೆ ನೀಡಿದಂತಹ 10 ಆಜ್ಞೆಗಳು ಅದು ದೇವರ ಗುಣಗಳಾಗಿದೆ. ಹಾಗಾದರೆ ಒಬ್ಬ ದೇವರು ಅನ್ನಿಸಿಕೊಳ್ಳುವಂತಹ ವ್ಯಕ್ತಿಗೆ ಇರಬೇಕಾದಂತಹ ಗುಣಗಳು ಏನೆಂಬುದಾಗಿ ನಾವು ನೋಡಬೇಕಾದರೆ ಅದನ್ನು ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಒಬ್ಬ ವ್ಯಕ್ತಿ ತಾನು ದೇವರನ್ನು ಬೇಕಾದರೆ ಆತನು ಯಾರನ್ನು ಸಹ ಕೊಲೆ ಮಾಡುವುದಿಲ್ಲ, ಎಲ್ಲರನ್ನು ಸಹ ಪ್ರೀತಿಸ್ತಕ್ಕಂಥವನಾಗಿದ್ದಾನೆ. ಆತನು ವ್ಯವಿಚಾರಕ್ಕೆ ಒಳಗಾಗುವುದಿಲ್ಲ. ಆತನು ಮತ್ತೊಬ್ಬರ ಬಗ್ಗೆ ಸುಳ್ಳು ಸಾಕ್ಷಿ ಹೇಳುವಂಥವನಲ್ಲ. ಆತನು ಮತ್ತೊಬ್ಬರ ವಸ್ತುಗಳನ್ನು ಆಶಿಸುವಂತಹ ವ್ಯಕ್ತಿಯಾಗಿರುವುದಿಲ್ಲ, ಕದಿಯುವಂತಹ ವ್ಯಕ್ತಿಯಾಗಿರುವುದಿಲ್ಲ. ಈ ಎಲ್ಲ ರೀತಿಯ ಗುಣಗಳನ್ನು ಹೊಂದಿರುವಂತಹ ದೇವರೇ ಹೇಳುವಂಥದ್ದೇನೆಂದರೆ, ನಾನೊಬ್ಬನೇ ದೇವರು, ನಾನಲ್ಲದೆ ನಿಮಗೆ ಬೇರೆ ದೇವರುಗಳಿಲ್ಲ, ನನ್ನನ್ನು ಆರಾಧಿಸಿರಿ ಎಂಬುದಾಗಿ ಆತನು ಹೇಳ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಆತನಲ್ಲಿ ಈ ರೀತಿಯಾದಂತಹ ಕೆಟ್ಟ ಗುಣಗಳಿಲ್ಲ, ಆತನು ಪರಿಶುದ್ಧನಾಗಿದ್ದಾನೆ. ಮಾತ್ರವಲ್ಲದೆ ಒಬ್ಬ ದೇವರು ಅನಿಸಿಕೊಳ್ಳುವಂತಹ ವ್ಯಕ್ತಿ ಆತನು ಸೆಲ್ಫ್ ಎಕ್ಸಿಸ್ಟೆನ್ಸ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಅಂದರೆ ಆತನನ್ನು ಯಾರೂ ಸಹ ಸೃಷ್ಟಿ ಮಾಡಲಿಲ್ಲ, ಆತನು ಸ್ವಸೃಷ್ಟಿ ಎಂಬುದಾಗಿ ನಾವು ಹೇಳಬಹುದು. ಅಂತಹ ಸ್ವಸೃಷ್ಟಿ ಉಳ್ಳಂತಹ ದೇವರು ಏನು ಮಾಡ್ತಕ್ಕಂಥವನಾಗಿದ್ದಾನೆ ಅಂದರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಆತನು ಆದಿಯಿಂದಲೇ ಇರುವ ದೇವನು. ಅದಕ್ಕೋಸ್ಕರವೇ ಆದಿ ಕಂಡ 1:1 ವಚನ ತಿಳಿಸ್ತಕ್ಕಂಥದ್ದಾಗಿದೆ, ಆದಿಯಲ್ಲಿ ದೇವರು. ದೇವರು ಏನು ಮಾಡಿದನು ಅಂದರೆ ಆತನು ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದನು. ದೇವರು ಸೃಷ್ಟಿಕರ್ತ, ಆತನಲ್ಲಿ ಏನು ಬೇಕಾದರೂ ಸಹ ಆತನು ಸೃಷ್ಟಿ ಮಾಡಬಹುದು. ಆತನು ಸೃಷ್ಟಿ ಮಾಡಿರತಕ್ಕಂತಹ ಪ್ರಕೃತಿಯಲ್ಲಿ ತನ್ನನ್ನು ತಾನು ತೋರ್ಪಡಿಸಿದ್ದಾನೆ. ಹೇಗೆ ಎಂಬುದಾಗಿ ನಾವು ನೋಡಬೇಕಾದರೆ ಕೀರ್ತನೆ 19:1 ವಚನ ತಿಳಿಸತಕ್ಕಂಥದ್ದಾಗಿದೆ, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಅಂದರೆ ಪ್ರಿಯ ಕೇಳುಗರೆ, ಪ್ರಕೃತಿಯನ್ನು, ಆಕಾಶವನ್ನು, ಆತನು ಮಾಡಿರತಕ್ಕಂತಹ ಕೈ ಕೆಲಸಗಳನ್ನು ನಾವು ನೋಡುವುದಾದರೆ ಆತನೇ ನಿಜವಾದಂತಹ ಸೃಷ್ಟಿಕರ್ತನು, ಆತನು ದೇವರು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಯಾರಿಗೆ ದೇವರ 10 ಆಜ್ಞೆಗಳಲ್ಲಿ ತಿಳಿಸಲ್ಪಟ್ಟಿರತಕ್ಕಂಥ ಗುಣಗಳು ಇರುವುದಿಲ್ಲವೋ ಅದು ದೇವರನ್ನಿಸಿಕೊಳ್ಳುವುದಿಲ್ಲ. ಯೆರೆಮೀಯ ಪ್ರವಾದಿ ಈ ರೀತಿಯಾಗಿ ತಿಳಿಸುವಂತೆವನಾಗಿದ್ದಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 10:11 ವಚನವನ್ನು ಓದುವುದಾದರೆ, ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡದಿರುವ ದೇವರುಗಳು ಭೂಮಿಯ ಮೇಲಿನಿಂದ ಆಕಾಶದ ಕೆಳಗಿನಿಂದ ಹಳಿದು ಹೋಗುವವು ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ದೇವರಿಗೆ ಸಾವಿಲ್ಲ, ದೇವರಿಗೆ ಹುಟ್ಟು ಸಾವು ಅಂತಕ್ಕಂಥದ್ದಿಲ್ಲ. ಆದಿಯೂ ಅಂತ್ಯವೂ ಆತನೇ. ಆತನು ಅಂತ್ಯವನ್ನು ಹರಿತಿರ್ತಕ್ಕಂಥ ದೇವರು. ಹಾಗಿರಬೇಕಾದರೆ ಇಲ್ಲಿ ಯಾರೆಲ್ಲ ಈ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿಲ್ಲವೋ, ಯಾರೆಲ್ಲ ದೇವರೆನಿಸಿಕೊಳ್ತಕ್ಕಂಥವರಾಗಿದ್ದಾರೋ ಅವರೆಲ್ಲರೂ ಸಹ ಒಂದು ದಿನ ನಾಶವಾಗಿ ಹೋಗ್ತಕ್ಕಂಥವರಾಗಿದ್ದಾರೆ. ಆದರೆ ನಿಜವಾದಂಥ ದೇವರು, ಆತನಲ್ಲಿ ಒಂದು ವಿಶೇಷವಾದಂತಹ ಗುಣಲಕ್ಷಣವಿದೆ. ಆತನ ಒಂದು ಸೃಷ್ಟಿಯನ್ನು ನೋಡಬೇಕಾದರೆ, ಆತನು ಮಾಡಿರ್ತಕ್ಕಂಥ ಕೈ ಕೆಲಸಗಳನ್ನು ನೋಡಬೇಕಾದರೆ, ನಿಜವಾದಂಥ ಸೃಷ್ಟಿಕರ್ತನು ಯಾರು ಎಂಬುದಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಅರ್ಥ ಮಾಡಿಕೊಳ್ತಕ್ಕಂಥವನಾಗಿದ್ದಾನೆ. ಆದರೆ ಯಾರೂ ಸಹ ಆತನ ಸೃಷ್ಟಿಯನ್ನು ನಿರಾಕರಿಸಲು ಸಾಧ್ಯವಿಲ್ಲ. ಯಾಕೆಂದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 1:20 ತಿಳಿಸುತ್ತದೆ, ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯಶಕ್ತಿಯು, ದೈವತ್ವವು ಜಗತ್ತುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಅವರಲ್ಲಿ ಯಾವುದೇ ರೀತಿಯಲ್ಲಿ ನೆವ ಹೇಳಲು ಸಾಧ್ಯವಿಲ್ಲ. ಆತನ ಸೃಷ್ಟಿಯನ್ನು ನೋಡಿದಾಗ ಆ ನಿಟ್ಟಿನಲ್ಲಿ ದೇವರು ಸೃಷ್ಟಿಕರ್ತ, ಆತನಿಗೆ ತನ್ನದೇ ಆದಂತಹ ಗುಣಲಕ್ಷಣವಿದೆ. ಆತನ ಸೃಷ್ಟಿಯನ್ನು ನೋಡಿದಂಥವರು ನೆವ ಹೇಳಲು ಸಾಧ್ಯವಿಲ್ಲ. ಆತನನ್ನ ಅನೇಕ ಹೆಸರುಗಳಿಂದ ಸತ್ಯವೇದ ಕರೆಯಲ್ಪಡ್ತಕ್ಕಂಥದ್ದಾಗಿದೆ. ಯೆಹೋವ ಈರೆ, ಯೆಹೋವ ಸಂಬ, ಹೀಗೆ ಅನೇಕ ಹೆಸರುಗಳಿಂದ ಆತನನ್ನ ಸತ್ಯವೇದದಲ್ಲಿ ಕರೆಯಲಾಗಿದೆ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಆತನ ನಾಮ ಪರಿಶುದ್ಧವಾದಂಥದ್ದು, ಆತನು ಭಯಂಕರನು ಎಂಬುದಾಗಿ. ಇನ್ನು ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ಓದಬೇಕಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಆತನು ಆಲೋಚನಕರ್ತನು, ಅದ್ಭುತ ಸ್ವರೂಪನು, ನಿತ್ಯನಾದ ತಂದೆಯು ಎಂಬುದಾಗಿ ಅನೇಕ ಹೆಸರುಗಳಿಂದ ಕರೆಯಲಾಗಿದೆ. ಯಾಕೆಂದರೆ ಆತನಿಗೆ ಆ ರೀತಿಯಾದಂತಹ ಗುಣಲಕ್ಷಣಗಳನ್ನು ಹೊಂದಿದ್ದಾನೆ. ಹಾಗಾದರೆ ಇನ್ನೂ ಸಹ ದೇವರಿಗೆ ಇರ್ತಕ್ಕಂತಹ ಆ ಗುಣಲಕ್ಷಣಗಳು ಏನು ಎಂಬುದಾಗಿ ನಾವು ನೋಡುವುದಾದರೆ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸ್ತಕ್ಕಂಥದ್ದಾಗಿದೆ. ಅದೇನೆಂದರೆ ಆತನು ಸರ್ವಶಕ್ತನು, ಆತನು ಸರ್ವಜ್ಞಾನಿ, ಆತನು ಸರ್ವವ್ಯಾಪ್ತಿ ಇರತಕ್ಕಂಥ ದೇವರು. ಅಂದರೆ ಸರ್ವಶಕ್ತನು ಅಂದರೆ ಆತನಿಗೆ ಎಲ್ಲ ರೀತಿಯ ಶಕ್ತಿ, ಬಲ, ಮಾನ, ಪ್ರಭಾವ ಇದೆ. ಆತನು ಏನು ಬೇಕಾದರೂ ಮಾಡುವಂತಹ ಶಕ್ತಿ ಬಲ ಇದೆ. ಸರ್ವಜ್ಞಾನಿ ಅಂದರೆ ಆತನು ಎಲ್ಲವನ್ನ ತಿಳಿದಿರ್ತಕ್ಕಂಥ ದೇವರು. ಆತನಿಗೆ ತಿಳಿಯದೇ ಇರತಕ್ಕಂತಹ ವಿಚಾರಗಳು ಈ ಲೋಕದಲ್ಲಿ ಯಾವುದೂ ಸಹ ಇಲ್ಲ. ಎಲ್ಲವನ್ನ ಆತನು ಅರಿತಿರ್ತಕ್ಕಂಥ ದೇವರಾಗಿದ್ದಾನೆ. ಸರ್ವವ್ಯಾಪಿ ಅಂದರೆ ದೇವರು ಇಡೀ ಲೋಕದ ಆದ್ಯಂತ ಎಲ್ಲ ಕಡೆಯಲ್ಲೂ ಇರತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಎಲ್ಲ ವಸ್ತುಗಳಲ್ಲಿ ಅಲ್ಲ, ಎಲ್ಲ ಕಡೆಯಲ್ಲೂ ಆತನು ಇರತಕ್ಕಂಥವನಾಗಿದ್ದಾನೆ. ಅದನ್ನೇ ಸರ್ವವ್ಯಾಪ್ತಿ. ಆದರೆ ಅನೇಕ ಜನರು ಇವತ್ತು ಹೇಳುವಂಥದ್ದೇನೆಂದರೆ ಆತನು ಎಲ್ಲ ವಸ್ತುಗಳಲ್ಲಿದ್ದಾನೆ ಎಂಬುದಾಗಿ, ಕಲ್ಲಲ್ಲಿದ್ದಾನೆ, ಮಣ್ಣಲ್ಲಿದ್ದಾನೆ, ಮರದಲ್ಲಿದ್ದಾನೆ ಎಂಬುದಾಗಿ ಆರಾಧಿಸುವಂಥವರಾಗಿದ್ದಾರೆ. ಅಲ್ಲ ಪ್ರಿಯ ಕೇಳುಗರೆ, ಸರ್ವ ವ್ಯಾಪ್ತಿ ಅಂದರೆ ಆತನು ಇಡೀ ಲೋಕವನ್ನೇ ಆವರಿಸಿಕೊಂಡಿದ್ದಾನೆ, ಎಲ್ಲ ಕಡೆಗಳಲ್ಲಿಯೂ ಆತನು ಇರತಕ್ಕಂಥವನಾಗಿದ್ದಾನೆ. ಈ ಒಂದು ವಿಚಾರವನ್ನು ನಾವು ಗಮನಿಸುವುದಾದರೆ ಮತ್ತಾಯನು ಬರೆದ ಸುವಾರ್ತೆ 19:26 ಓದುವುದಾದರೆ ಆತನು ಸರ್ವಶಕ್ತನು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಅಂದರೆ ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಅಂದರೆ ದೇವರಿಗೆ ಅಸಾಧ್ಯವಾಗಿರ್ತಕ್ಕಂಥದ್ದು ಏನೂ ಇಲ್ಲ. ನಾವು ಹಳೆಯ ಒಡಂಬಡಿಕೆಯಲ್ಲಿ ನೆಬುಕದ್ನೆಜರ್ ಅಂತಕ್ಕಂತಹ ಒಬ್ಬ ರಾಜನನ್ನು ನೋಡ್ತಕ್ಕಂಥವರಾಗಿದ್ದೇವೆ. ಅವನು ಬಾಬಿಲೋನಿನ ಅರಸನಾಗಿದ್ದನು. ಆತನು ತನ್ನನ್ನು ತಾನು ಹೆಚ್ಚಿಸಿಕೊಂಡಿದ್ದನು. ಆತನು ನನ್ನ ನಂತರ ಯಾವ ಸಾಮ್ರಾಜ್ಯದೂ ಸಹ ಆಡಳಿತ ಮಾಡುವುದಿಲ್ಲ, ನಾನೇ ಈ ಲೋಕವನ್ನು ಆಡಳಿತ ಮಾಡತಕ್ಕಂಥವನಾಗಿದ್ದೇನೆ, ನನ್ನನ್ನು ಯಾರಿಂದಲೂ ನಾಶ ಮಾಡಿಸಲು ಸಾಧ್ಯವಿಲ್ಲ ಎಂಬುದಾಗಿ ದೇವರಿಗೆ ವಿರುದ್ಧವಾಗಿ ತನ್ನನ್ನು ತಾನು ಕೊಚ್ಚಿಕೊಂಡಿದ್ದನು. ಆದರೆ ರಾಜರುಗಳನ್ನು ನೇಮಿಸ್ತಕ್ಕಂಥವನು, ರಾಜರುಗಳನ್ನು ತಳ್ಳತಕ್ಕಂಥವನು ಪರಲೋಕದಲ್ಲಿ ದೇವರಿದ್ದಾನೆ. ಆತನು ಸರ್ವಶಕ್ತನು ಎಂಬುದನ್ನು ಆತನು ಮರೆತಿದ್ದನು. ಆ ನಿಮಿತ್ತವಾಗಿಯೇ ದೇವರು ನೆಬುಕದ್ನೆಜರನಿಗೆ ನ್ಯಾಯ ವಿಚಾರಣೆಯನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ದಾನಿಯೇಲನ ಪ್ರವಾದನೆ ಗ್ರಂಥ 4:17 ಮತ್ತು 25:35 ನಾವು ಕ್ರಮಬದ್ಧವಾಗಿ ಓದುವುದಾದರೆ ಇಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ದೇವರ ತೀರ್ಪು, ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಆಳ್ವಿಕೆಯನ್ನ ತನಗೆ ಬೇಕಾದವರಿಗೆ ಒಪ್ಪಿಸಿ ಕನಿಷ್ಠರನ್ನ ಅದರ ಮೇಲೆ ನೇಮಿಸುತ್ತಾನೆಂಬುದು ಜೀವಂತರಿಗೆ ತಿಳಿದಿರಬೇಕಾಗಿದೆ. ಈ ತೀರ್ಮಾನವಾಯಿತು ಎಂದು ಸಾರಿದನು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಮತ್ತು ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವಿ, ದನಗಳಂತೆ ಹುಲ್ಲನ್ನು ಮೇಯುವುದೇ ನಿನಗೆ ಗತಿಯಾಗುವುದು, ಆಕಾಶದ ಹಿಬ್ಬನಿಯು ನಿನ್ನನ್ನು ತೋಯಿಸುವುದು. ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂಬುದು ನಿನಗೆ ತಿಳಿದು ಬರುವುದರೊಳಗೆ 7 ವರ್ಷಗಳು ನಿನಗೆ ಹೀಗೆ ಕಳೆಯುವುದು ಎಂಬುದಾಗಿ ತಿಳಿಸತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ನಾವು ಈ ವಾಕ್ಯಗಳನ್ನೆಲ್ಲ ಗಮನಿಸಬೇಕಾದರೆ ದೇವರ ಪರಾಕ್ರಮ ಬಲವನ್ನು ನಾವು ಹೊರತುಕೊಳ್ಳಬಹುದು. ಆತನು ಸರ್ವಶಕ್ತನು ಎಂಬುದಾಗಿ, ಭೂನಿವಾಸಿಗಳೆಲ್ಲರನ್ನ ಆಡಳಿತ ಮಾಡತಕ್ಕಂಥ ದೇವರು ಈತನಾಗಿದ್ದಾನೆ ಎಂಬುದಾಗಿ. ಮಾತ್ರವಲ್ಲದೆ ಆತನು ಸರ್ವಜ್ಞಾನಿಯಾಗಿದ್ದಾನೆ. ಯೋಬನ ಗ್ರಂಥ 37:16 ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಜ್ಞಾನಪೂರ್ಣನ ಅದ್ಭುತ ಕಾರ್ಯಗಳನ್ನು ತಿಳಿದುಕೊಂಡಿದ್ದೀಯೋ ಎಂಬುದಾಗಿ ಯೋಬನು ಹೇಳುವಂತವನಾಗಿದ್ದಾನೆ. ಮಾತ್ರವಲ್ಲದೆ ಪ್ರಕಟಣೆ 1:8 ಓದುವುದಾದರೆ ನಾನು ಹಾದಿಯು ಅಂತ್ಯವು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರ್ತಕ್ಕಂಥ ಸರ್ವಶಕ್ತನು ಆಗಿದ್ದೇನೆ ಎಂಬುದಾಗಿ ದೇವರು ತಿಳಿಸ್ತಕ್ಕಂಥವನಾಗಿದ್ದಾನೆ. ದೇವರು ಸರ್ವಜ್ಞಾನಿ ಆಗಿದ್ದಾನೆ, ಎಲ್ಲವನ್ನ ತಿಳಿದುಕೊಂಡಿರತಕ್ಕಂತಹ ದೇವರು ಸಹ ಆಗಿದ್ದಾನೆ. ಹಾಗಾಗಿಯೇ ಕೀರ್ತನೆ ಪುಸ್ತಕ 139 ಕೀರ್ತನೆ 7-12 ತನಕ ಓದಬೇಕಾದ್ರೆ ಅಲ್ಲಿ ದಾವಿದನು ದೇವರು ಸರ್ವವ್ಯಾಪ್ತಿ ಇರತಕ್ಕಂಥ ದೇವರು, ಆತನ ಕಣ್ಣಿಗೆ ಮುಚ್ಚು ಮರೆ ಆಗಿರ್ತಕ್ಕಂಥದ್ದು ಏನೂ ಇಲ್ಲ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಅಲ್ಲಿ ಹೇಳ್ತಕ್ಕಂಥವನಾಗಿದ್ದಾನೆ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ, ಮೇಲಿನ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡರೇನು ಅಲ್ಲಿಯೂ ನೀನಿರುತ್ತಿ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಅಂದರೆ ದೇವರ ಕಣ್ಣಿಗೆ ಈ ಲೋಕದಲ್ಲಿ ತಪ್ಪಿಸಿಕೊಳ್ಳುವಂತಹ ವಸ್ತು ಯಾವುದೂ ಸಹ ಇಲ್ಲ. ದೇವರು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಹ ತಾನು ಅವಲೋಕಿಸುವಂತವನಾಗಿದ್ದಾನೆ. ತಾನು ಹತ್ತಿರದಿಂದಲೇ ನೋಡುವ ರೀತಿಯಲ್ಲಿ ಪರಲೋಕದ ಆ ಸಿಂಹಾಸನದಲ್ಲಿ ಕುಳಿತು ನೋಡುವಂತೆವನಾಗಿದ್ದಾನೆ. ಅದಕ್ಕೋಸ್ಕರವೇ ಇಬ್ರಿಯದವರಿಗೆ ಬರೆದ ಪತ್ರಿಕೆ 4:13 ತಿಳಿಸ್ತಕ್ಕಂಥದ್ದಾಗಿದೆ. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವೂ ಮುಚ್ಚು ಮರೆಯಿಲ್ಲದಾಗಿಯೂ ಬಯಲಾದದ್ದಾಗಿಯೂ ಅದೇ ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೆಯೂ ಇಲ್ಲ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಯಾವುದೂ ಸಹ ಆತನಿಗೆ ಅಗೋಚರವಾಗ್ತಕ್ಕಂಥದ್ದಿಲ್ಲ, ಎಲ್ಲವೂ ಸಹ ಆತನ ದೃಷ್ಟಿಗೆ ಗೋಚರವಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಇಂತಹ ಸೃಷ್ಟಿಕರ್ತನಾದಂತಹ ಸರ್ವಶಕ್ತನು ಸರ್ವಜ್ಞಾನಿ ಸರ್ವವ್ಯಾಪ್ತಿಯಾಗಿರ್ತಕ್ಕಂತಹ ದೇವರ ಗುಣಲಕ್ಷಣವನ್ನು ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದಾಗ ಯಾವ ರೀತಿಯಲ್ಲಿ ಆತನು ತೋರ್ಪಡಿಸಿದನು ಅಂದರೆ ಯೋಹಾನನು ಬರೆದ ಸುವಾರ್ತೆ 17:11-25 ಓದಬೇಕಾದರೆ ಅಲ್ಲಿ ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. ಇನ್ನು ನಾನು ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿ ಇರುತ್ತಾರೆ, ನಾನು ನಿನ್ನ ಬಳಿಗೆ ಬರುತ್ತೇನೆ, ಪವಿತ್ರನಾದ ತಂದೆಯೇ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಯೇಸು ಸ್ವಾಮಿ ತನ್ನ ತಂದೆಯನ್ನ ಯಾವ ಗುಣದೊಂದಿಗೆ ಹೋಲಿಸ್ತಕ್ಕಂಥವನಾಗಿದ್ದಾನೆ ಅಂದರೆ ಆತನು ಪವಿತ್ರನಾದ ತಂದೆ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಮಾತ್ರವಲ್ಲದೆ ಆತನು ಹೇಳ್ತಕ್ಕಂಥನಾಗಿದ್ದಾನೆ, ಆತನು ನೀತಿ ಸ್ವರೂಪಿಯಾದಂತಹ ತಂದೆ ಎಂಬುದಾಗಿ. ಅಂದರೆ ದೇವರಲ್ಲಿರ್ತಕ್ಕಂತಹ ಒಂದು ಗುಣ ಏನೆಂದರೆ ಆತನು ಪರಿಶುದ್ಧನು, ಆತನು ಪವಿತ್ರನು, ಆತನು ನೀತಿ ಸ್ವಭಾವವನ್ನು ಹೊಂದಿರತಕ್ಕಂಥ ದೇವರು ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಅದಕ್ಕೋಸ್ಕರವೇ ಅಪೊಸ್ತಲರ ಕೃತ್ಯಗಳು 2:27 ಆತನು ತಿಳಿಸ್ತಕ್ಕಂಥನಾಗಿದ್ದಾನೆ, ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಕೊಳೆಯು ಅವಸ್ಥೆಯನ್ನು ನೋಡಗೊಡುವುದಿಲ್ಲ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಅಂದರೆ ಪ್ರಿಯ ಕೇಳುಗರೆ, ದೇವರು ಆತನು ಜೀವವನ್ನು ಕೊಡಲು ಶಕ್ತನಾಗಿರ್ತಕ್ಕಂತಹ ನೀತಿಯುಳ್ಳ ಪರಿಶುದ್ಧ ದೇವರಾಗಿದ್ದಾನೆ. ಆ ನಿಮಿತ್ತವಾಗಿ ಕ್ರಿಸ್ತನು ಸತ್ತರೂ ಸಹ ಆತನನ್ನು ಬದುಕಿಸುವ ಶಕ್ತಿ ಇದೆ. ಅಂದರೆ ದೇವರಿಗೆ ಇರತಕ್ಕಂತಹ ಮತ್ತೊಂದು ಗುಣ ಜೀವವನ್ನು ನೀಡುವಂತಹ ಗುಣವಿದೆ ಎಂಬುದಾಗಿ ಇಲ್ಲಿ ನಾವು ನೋಡಬಹುದಾಗಿದೆ. ಮಾತ್ರವಲ್ಲದೆ ನಾವು ಆತನಿಗೆ ಇರ್ತಕ್ಕಂತಹ ಒಂದು ಗುಣವನ್ನ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂತ ಸಂದರ್ಭದಲ್ಲೂ ಸಹ ತೋರಿಸಿದನು. ಆತನ ಗುಣಗಳು ಏನೆಂಬುದಾಗಿ ಇನ್ನೂ ಸಹ ನಾವು ಆಳವಾಗಿ ನೋಡುವುದಾದರೆ ವಿಮೋಚನಾ ಕಾಂಡ 34:6 ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಇದನ್ನ ದೇವರು ಮೋಶೆಗೆ ಪ್ರಕಟಿಸ್ತಕ್ಕಂಥವನಾಗಿದ್ದಾನೆ. ಆತನ ನಾಮವೇನು, ಆತನ ಗುಣವೇನು, ಆತನ ಮಹಿಮೆ ಏನು ಅಂತಕ್ಕಂಥದ್ದಕ್ಕೆ ಎಲ್ಲದಕ್ಕೂ ಸಹ ಒಂದೇ ರೀತಿಯ ಉತ್ತರವನ್ನ ಆತನು ಕೊಡ್ತಕ್ಕಂಥವನಾಗಿದ್ದಾನೆ. ಅದೇನೆಂದರೆ ಯಹೋವ ಯಹೋವ, ಕನಿಕರವು ದಯವು ಉಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯು ನಂಬಿಕೆಯೂ ಉಳ್ಳವನು ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಅಂದರೆ ನಮ್ಮ ದೇವರು ಯಾರು ಅಂದರೆ ಆತನು ಕನಿಕರ ಉಳ್ಳಂಥ ದೇವರು, ಆತನು ದಯೆ ಉಳ್ಳಂಥ ದೇವರು, ಆತನು ದೀರ್ಘಶಾಂತಿ ಉಳ್ಳಂಥ ದೇವರು, ಪ್ರೀತಿ ಉಳ್ಳಂಥ ದೇವರು, ನಂಬಿಕೆ ಉಳ್ಳಂಥ ದೇವರು. ಇದಕ್ಕೆ ದೇವರ ಗುಣಲಕ್ಷಣಗಳಲ್ಲಿ ಒಂದು ವಿಶೇಷವಾದಂತಹ ಗುಣಲಕ್ಷಣವಿದೆ. ಆ ಗುಣಲಕ್ಷಣಗಳನ್ನು ಯೇಸು ಸ್ವಾಮಿ ಈ ಲೋಕದಲ್ಲಿ ತೋರಿಸಲು ಬಂದನು. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಪೊಸ್ತಲರ ಕೃತ್ಯಗಳು 10:38 ಓದಬೇಕಾದರೆ ಅಲ್ಲಿ ಅನೇಕರನ್ನ ಯೇಸು ಸ್ವಾಮಿ ಸ್ವಸ್ಥಪಡಿಸ್ತಕ್ಕಂಥವನಾಗಿದ್ದಾನೆ. ಆತನು ಕನಿಕರವನ್ನ ತೋರಿಸ್ತಕ್ಕಂಥವನಾಗಿದ್ದಾನೆ. ಅವರ ಮೇಲೆ ದಯೆಯನ್ನ ತೋರಿಸ್ತಕ್ಕಂಥವನಾಗಿದ್ದಾನೆ. ಅವರ ಮೇಲೆ ಪ್ರೀತಿಯನ್ನ ನಂಬಿಕೆಯನ್ನ ತೋರಿಸ್ತಾನೆ. ಕರುಣೆಯುಳ್ಳಂಥ ದೇವರು ಎಲ್ಲರನ್ನ ಗುಣಪಡಿಸ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಇನ್ನೂ ಸಹ ಕೀರ್ತನೆ 103:8 ವಚನಗಳನ್ನ ಓದಬೇಕಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯೆಹೋವನು ಕನಿಕರವು ದಯವು ದೀರ್ಘಶಾಂತಿಯು ಪೂರ್ಣ ಪ್ರೀತಿಯು ಉಳ್ಳವನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಇಡೀ ಸತ್ಯವೇದದ ಉದ್ದಕ್ಕೂ ಸಹ ನಾವು ನೋಡುವಂತಹ ಪ್ರತಿ ಒಂದು ವಿಚಾರವೇನೆಂದರೆ ದೇವರು ಕನಿಕರವುಳ್ಳಂಥ ದೇವರು, ದೇವರು ದಯವುಳ್ಳಂಥ ದೇವರು, ದೇವರು ಕರುಣೆ ಉಳ್ಳಂಥವನು, ಪ್ರೀತಿ ಸ್ವರೂಪಿಯಾಗಿರ್ತಕ್ಕಂತಹ ದೇವರು, ನಂಬಿಕೆ ಉಳ್ಳಂತಹ ದೇವರಾಗಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದೀರ್ಘಶಾಂತಿ ಉಳ್ಳಂಥ ದೇವರಾಗಿದ್ದಾನೆ. ಯೇಸು ಸ್ವಾಮಿ ತಂದೆಯ ಗುಣ ಏನು ಎಂಬುದನ್ನು ಈ ಲೋಕಕ್ಕೆ ಬರುವುದರ ಮೂಲಕವಾಗಿ ಆತನ ಗುಣವನ್ನು ತನ್ನ ಜೀವಿತದಲ್ಲಿ ನಮಗೆ ತೋರ್ಪಡಿಸಿದನು. ಪ್ರಿಯ ಕೇಳುಗರೆ, ಆತನಲ್ಲಿರ್ತಕ್ಕಂತಹ ಆ ಒಂದು ಗುಣಲಕ್ಷಣ ಏನು, ಅದನ್ನು ನಾವು ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದನ್ನು ಆತನು ಸ್ವತಃ ಈ ಲೋಕಕ್ಕೆ ಬರುವುದರ ಮೂಲಕವಾಗಿ ನಮಗೆ ತೋರ್ಪಡಿಸಿದ್ದಾನೆ. ಅದನ್ನು ಈ ಲೋಕದಲ್ಲಿ ನಾವು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ನಾವು ಸಹ ಗುಣಗಳನ್ನು ಪ್ರತಿಬಿಂಬಿಸಬೇಕು. ಯಾಕೆಂದರೆ ಇದು ದೇವರಲ್ಲಿರತಕ್ಕಂತಹ ಗುಣವಾಗಿದೆ ಎಂಬುದಾಗಿ ಆತನು ನಮಗೆ ತೋರ್ಪಡಿಸಿದ್ದಾನೆ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಂತಹ ಸಂದರ್ಭದಲ್ಲಿ ಯೋಹಾನನು ಬರೆದ ಸುವಾರ್ತೆ 14:6 ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ, ನನ್ನ ಮೂಲಕ ಹೊರತು ಯಾರೂ ಸಹ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ನಾವು ತಂದೆಯ ಬಳಿಗೆ ಹೋಗಬೇಕಂದ್ರೆ ಕ್ರಿಸ್ತನ ಮೂಲಕ ಹೋಗಬೇಕು. ಅಂದರೆ ತಂದೆಯಲ್ಲಿರ್ತಕ್ಕಂತಹ ಗುಣ ಕ್ರಿಸ್ತನಲ್ಲಿರ್ತಕ್ಕಂಥದ್ದಾಗಿದೆ. ನಾವು ತಂದೆಯನ್ನ ನೋಡಬೇಕು, ಆತನ ಬಳಿಗೆ ಹೋಗಬೇಕು ಅಂತಂದ್ರೆ ಕ್ರಿಸ್ತನಲ್ಲಿರ್ತಕ್ಕಂಥ ಗುಣ ನಮ್ಮಲ್ಲಿ ಬರಬೇಕು. ಯಾಕೆಂದರೆ ತಂದೆಯಲ್ಲಿರ್ತಕ್ಕಂಥ ಗುಣ ಕ್ರಿಸ್ತನಲ್ಲಿರ್ತಕ್ಕಂಥದ್ದಾಗಿದೆ. ಆತನ ಮಕ್ಕಳಾಗಿರ್ತಕ್ಕಂಥ ನಾವು ನಮ್ಮ ತಂದೆಯಲ್ಲಿರ್ತಕ್ಕಂಥ ಗುಣ ಮಕ್ಕಳಲ್ಲಿ ಬರಬೇಕು. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರು ಮಹಾಶಕ್ತಿ ಉಳ್ಳಂತಹ ದೇವರಾಗಿದ್ದಾನೆ. ದೇವರು ಎಲ್ಲವನ್ನ ಅರಿತಿರ್ತ ದೇವರಾಗಿದ್ದಾನೆ. ಆತನು ಸರ್ವ ವ್ಯಾಪಿಯಾಗಿರ್ತಕ್ಕಂತಹ ದೇವರಾಗಿದ್ದಾನೆ. ಆತನ ಕಣ್ಣಿಗೆ ಮುಚ್ಚು ಮರೆ ಆಗಿರ್ತಕ್ಕಂಥದ್ದು ಯಾವುದೂ ಸಹ ಇಲ್ಲ. ಅದಕ್ಕೋಸ್ಕರವೇ ನಾವು ಯೋಬನ ಗ್ರಂಥದಲ್ಲಿ 38 ಓದಬೇಕಾದರೆ ಅಲ್ಲಿ ಯೋಬನಿಗೆ ಅನೇಕ ಪ್ರಶ್ನೆಗಳನ್ನು ದೇವರು ಕೇಳುವಂತವನಾಗಿದ್ದಾನೆ. ಆದರೆ ಒಬ್ಬ ಮನುಷ್ಯನಾಗಿ ಆತನು ನೀಡುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರ ನೀಡಲು ಸಾಧ್ಯವಿಲ್ಲ. ಯಾಕೆಂದರೆ ದೇವರು ಮಾತ್ರ ಸೃಷ್ಟಿಕರ್ತ, ಆತನಿಗೆ ಮಾತ್ರ ಗೊತ್ತಿದೆ ಎಲ್ಲವೂ. ಯಾಕೆಂದರೆ ಆತನು ಸರ್ವಜ್ಞಾನಿ ಆಗಿರತಕ್ಕಂಥದ್ದು. ಯೋಬನ ಗ್ರಂಥ 36:5 ಓದಬೇಕಾದರೆ, ಹೀಗೋ ದೇವರು ಸರ್ವಶಕ್ತನಾಗಿದ್ದರೂ ಯಾರೂ ಆತನನ್ನು ತಿರಸ್ಕರಿಸುವುದಿಲ್ಲ, ಆತನ ಬುದ್ಧಿ ಸಾಮರ್ಥ್ಯವು ಅಪಾರವಾಗಿದೆ ಎಂಬುದಾಗಿ ತಿಳಿಸುವಂತನಾಗಿದ್ದಾನೆ. ಇದನ್ನೇ ಯೇಸು ಸ್ವಾಮಿ ಸಹ ಈ ಲೋಕದಲ್ಲಿ ಇರುವಂತಹ ಸಂದರ್ಭದಲ್ಲಿ ಆತನು ಅನೇಕ ರೀತಿಯಾಗಿ ಬೆಳೆದನು. ಯಾವ ರೀತಿಯಲ್ಲಿ ಎಂದರೆ ಆತನು ಬಲಗೊಂಡು ಜ್ಞಾನದಿಂದ ತುಂಬಿದವನಾದನು ಮತ್ತು ಆತನ ಮೇಲೆ ದೇವರ ದಯೆ ಇತ್ತು ಎಂಬುದಾಗಿ ಆತನು ತಿಳಿಸ್ತಕ್ಕಂಥವನಾಗಿದ್ದಾನೆ. ಈ ರೀತಿಯಾಗಿ ದೇವರು ಮಹಾ ಅದ್ಭುತ ರೀತಿಯಲ್ಲಿ ತನ್ನದೇ ಆದಂತಹ ಗುಣಲಕ್ಷಣಗಳನ್ನು ಹೊಂದಿ ಸೃಷ್ಟಿಕರ್ತನಾಗಿ ಅನೇಕ ಹೆಸರುಗಳಿಂದ ತನ್ನನ್ನು ಪ್ರಚುರಪಡಿಸಿಕೊಳ್ಳುವುದರ ಮೂಲಕವಾಗಿ ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವಶಕ್ತನಾಗಿ ಆತನು ದಯೆಯು, ದೀರ್ಘಶಾಂತಿಯು, ಪ್ರೀತಿ, ನಂಬಿಕೆ, ಕರುಣೆಯುಳ್ಳಂತಹ ದೇವರಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11:33 ವಚನ ತಿಳಿಸತಕ್ಕಂಥದ್ದಾಗಿದೆ. ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟು ಅಗಾಧ, ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟು ಅಗಮ್ಯ, ಆತನ ಮಾರ್ಗಗಳು ಕಂಡಿಡಿಯುವುದಕ್ಕೆ ಎಷ್ಟು ಅಸಾಧ್ಯ ಎಂಬುದಾಗಿ ತಿಳಿಸತಕ್ಕಂಥನಾಗಿದ್ದಾನೆ. ಪ್ರಿಯ ಕೇಳುಗರೆ, ಈ ವಾಕ್ಯವನ್ನೆಲ್ಲ ಗಮನಿಸಬೇಕಾದರೆ ದೇವರ ಐಶ್ವರ್ಯ, ಜ್ಞಾನವು, ವಿವೇಕವು ಎಷ್ಟು ಅಗಾಧ, ಆತನನ್ನ ಮನುಷ್ಯರಾಗಿರ್ತಕ್ಕಂಥ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೋಸ್ಕರವೇ ಆತನನ್ನ ದೇವರು ಎಂಬುದಾಗಿ ನಾವು ಕರೀತಕ್ಕಂಥವರಾಗಿದ್ದೇವೆ. ಯೋಬನ ಪುಸ್ತಕದಲ್ಲಿ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಯಾವ ಮನುಷ್ಯನು ಸಹ ಉತ್ತರವನ್ನ ನೀಡಲು ಸಾಧ್ಯವಿಲ್ಲ. ದೇವರು ಸರ್ವಜ್ಞಾನಿ ಆಗಿದ್ದಾನೆ, ದೇವರು ಸರ್ವಶಕ್ತನು ಆಗಿದ್ದಾನೆ, ದೇವರು ಸರ್ವವ್ಯಾಪಿ ಆಗಿದ್ದಾನೆ. ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ಹೌದು, ಕ್ರಿಸ್ತನು ಈ ಲೋಕಕ್ಕೆ ತಂದೆಯ ಗುಣಗಳನ್ನು ಪ್ರತಿಬಿಂಬಿಸಲು ಬಂದನು. ಆತನು ಪ್ರೀತಿ ಸ್ವರೂಪಿ, ಆತನು ದಯೆಯು, ದೀರ್ಘಶಾಂತಿ ಉಳ್ಳಂತಹ ದೇವರಾಗಿದ್ದಾನೆ. ಆತನ ಗುಣಗಳನ್ನು ನಾವು ಪ್ರತಿಬಿಂಬಿಸಿ ತಂದೆಯ ಬಳಿಗೆ ಹೋಗಬೇಕೆಂಬುದಾಗಿ ನೀವು ಯೋಚಿಸುವುದಾದರೆ ಇವತ್ತೇ ತೀರ್ಮಾನವನ್ನು ಕೈಗೊಳ್ಳಿರಿ. ಪಾಪಗಳನ್ನು ಬಿಟ್ಟು ಕ್ರಿಸ್ತನ ಬಳಿಗೆ ಬಂದು ಆತನ ಗುಣಗಳನ್ನು ನಾವು ಪ್ರತಿಬಿಂಬಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ಈ ಸಂದರ್ಭದಲ್ಲಿ ನೀನು ಎಂತಹ ದೇವರು! ನೀನು ಸರ್ವಶಕ್ತನು, ಸೃಷ್ಟಿಕರ್ತನು, ಸರ್ವಜ್ಞಾನಿಯು, ಸರ್ವವ್ಯಾಪಿ ಆಗಿರ್ತಕ್ಕಂಥ ದೇವರು ಎಂಬುದನ್ನು ನಾವು ಅರಿತುಕೊಂಡೆವು. ಸ್ವಾಮಿ, ನಿನ್ನಿಂದ ಅಸಾಧ್ಯವಾಗಿರ್ತಕ್ಕಂತಹ ಕಾರ್ಯಗಳು ಈ ಲೋಕದಲ್ಲಿ ಯಾವುದೂ ಇಲ್ಲ. ನೀನು ನಿನ್ನದೇ ಆದಂಥ ಗುಣಲಕ್ಷಣಗಳನ್ನು ಹೊಂದಿದ್ದೀಯ ಸ್ವಾಮಿ. ಅಂಥ ದೇವರನ್ನು ನಾವು ಆರಾಧಿಸುವಂಥವರಾಗಿದ್ದೇವೆ. ಹೌದು ದೇವ, ನಿನ್ನ ಗುಣಗಳನ್ನು ನಾವು ಹೊಂದಿಕೊಂಡು ನಿನ್ನ ಬಳಿಗೆ ಬರಲು ಸಹಾಯ ಮಾಡು. ನಿನ್ನಲ್ಲಿರ್ತಕ್ಕಂಥ ಗುಣಗಳನ್ನು ನೀನು ನಿನ್ನ ಮಗನ ಮುಖಾಂತರವಾಗಿ ನಮಗೆ ತೋರ್ಪಡಿಸಿದ್ದೀಯ. ನಿನ್ನ ಮಕ್ಕಳಾಗಿರ್ತಕ್ಕಂಥ ನಾವು ಸಹ ನಿನ್ನ ಗುಣಗಳನ್ನು ಪ್ರತಿಬಿಂಬಿಸಿ ನಿನ್ನ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಾಗಿ ನಮಗೆ ಸಹಾಯ ಮಾಡು. ಕೇಳುವಂಥ ನಿನ್ನ ಮಕ್ಕಳನ್ನು ಆಶೀರ್ವದಿಸುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ. ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.